ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸುತ್ತಾ ಇರುವಂತ ನಿಮ್ಮೆಲ್ಲರಿಗೆ ಕ್ರಿಸ್ತನ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿರೇ, ನೀವೆಲ್ಲರೂ ಹೇಗಿದ್ದೀರಿ? ಸಂತೋಷದಿಂದಿರುವಿರಾ? ಈ ಕಾರ್ಯಕ್ರಮಗಳನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ? ಇಲ್ಲದಿದ್ದರೆ ಇಂದಿನಿಂದಲೇ ಆಸಕ್ತಿಯಿಂದ ಕೇಳಿಸಿಕೊಳ್ಳ್ರಿ. ನಿಮಗೆ ಗೊತ್ತೇ, ಆಕಾಶ, ಸೂರ್ಯ, ನಕ್ಷತ್ರ, ಭೂಮಿ ಮತ್ತು ಅವುಗಳಲ್ಲಿರುವ ಎಲ್ಲವನ್ನು ಉಂಟು ಮಾಡಿದ ಆತನು ಆದ ದೇವರಾಗಿರುವ ಯೇಸು ನಿಮ್ಮನ್ನು ನಿಮ್ಮ ಬಂಧನಗಳಿಂದ ಅಥವಾ ದಾಸತ್ವದಿಂದ ಬಿಡಿಸಲು ಇಷ್ಟಪಡುತ್ತಾನೆ. ಪಾಪದ ಬಂಧನ, ಚಿಂತೆಯ ಬಂಧನ, ವ್ಯಾಧಿಯ ಬಂಧನ ಮತ್ತು ನೋವಿನ ಬಂಧನ ಇತ್ಯಾದಿ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ದೇವರಾಗಿದ್ದರೂ ಆತನು ಆ ಸ್ವರೂಪ ಬಿಟ್ಟು ಮಾನವನ ಸ್ವರೂಪ ಧರಿಸಿ ಭೂಮಿಗೆ ಬಂದು ಒಬ್ಬ ಬಡ ಮನುಷ್ಯನಾಗಿ, ಮೊದಲು ಒಬ್ಬ ಬಡಗಿಯಾಗಿ ಬಂದನು. ಆತನು ವ್ಯಾಧಿಯಸ್ಥರನ್ನು ಗುಣಪಡಿಸಿ ಸೈತಾನನಿಂದ ಬಂಧಿಸಲ್ಪಟ್ಟವರನ್ನು ಬಿಡುಗಡೆ ಮಾಡಿದನು. ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಅವರಿಗೆ ನೂತನ ಜೀವಿತವನ್ನು ಕೊಟ್ಟನು. ಆತನು ಲೋಕಕ್ಕೆ ತನ್ನನ್ನು ಒಂದು ಉದಾಹರಣೆಯಾಗಿ ತೋರಿಸಿಕೊಂಡನು. ಯೇಸುವು ಪವಿತ್ರನೂ ಅತಿ ಪರಿಶುದ್ಧನೂ ಆಗಿದ್ದನು. ಆತನೊಬ್ಬ ಬಡವನಾಗಿ ಜೀವಿಸಿದನು. ಪ್ರಿಯರೇ, ಆತನು ಅನೇಕರಿಗೆ ಆಹಾರವನ್ನು ಒದಗಿಸಿದನು. ಆದರೆ ಆತನೇ ಅನೇಕ ಸಾರಿ ಹಸಿವೆಯಿಂದ ಇದ್ದನು. ಆತನಿಗೆ ಮಲಗಲೂ ಸಹ ಸ್ಥಳವಿಲ್ಲದ ಕಾರಣ ಬೆಟ್ಟಗಳ ಬಳಿ ನಿದ್ರೆ ಮಾಡಲು ಹೋಗುತ್ತಿದ್ದನು. ಆತನು 12 ಶಿಷ್ಯರನ್ನು ಮಾಡಿಕೊಂಡನು. ಅವರು ಯಾರೂ ವಿದ್ಯಾವಂತರಲ್ಲ. ಅವರು ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟ ಜನರಾಗಿದ್ದರು. ಅವರು ಆತನ ಪ್ರೀತಿ ಮತ್ತು ಬಿಡುಗಡೆಯ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಸಾರುವುದಕ್ಕೆ ಕರೆಯಲ್ಪಟ್ಟವರು. ಆತನು ಅನೇಕ ಪಾಪಿಗಳನ್ನು ನಿತ್ಯ ಮರಣದಿಂದ ನಿತ್ಯ ಜೀವಿತಕ್ಕೆ ಬರುವಂತೆ ರಕ್ಷಣೆಯನ್ನು ತೋರಿದನು. ಹುಟ್ಟು ಕುರುಡನಾಗಿದ್ದವನನ್ನು ಯೇಸು ತನ್ನ ಕರುಣೆಯಿಂದ ಹೇಗೆ ಸ್ವಸ್ಥಗೊಳಿಸಿದನೆಂದು ಇಂದು ನಿಮಗೆ ಹೇಳಲಿಕ್ಕಿದ್ದೇನೆ. ದಯಮಾಡಿ ಆಸಕ್ತಿಯಿಂದ ಗಮನಿಸಿರಿ. ಒಂದಾನೊಂದು ದಿನ ಯೇಸು ತನ್ನ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆಗ ಆತನ ಶಿಷ್ಯರು ಯೇಸುವನ್ನು ಕುರಿತು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಅಥವಾ ಇವನ ತಂದೆ ತಾಯಿಗಳು ಎಂದು ಕೇಳಿದ್ದಕ್ಕೆ ಯೇಸುವು, ಯಾರ ಪಾಪದಿಂದಲೂ ಅಲ್ಲ, ಬದಲಾಗಿ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಆತನು ಈ ಕುರುಡನನ್ನು ಸ್ವಸ್ಥಗೊಳಿಸಲು ಬಯಸಿದನು. ಯೇಸು ಅಂಧತ್ವದ ಮೇಲೆ ತನ್ನ ಅಧಿಕಾರವನ್ನು ತೋರಿಸುವುದಕ್ಕಾಗಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆ ಕುರುಡನ ಕಣ್ಣುಗಳು ತೆರೆಯಲ್ಪಟ್ಟವು. ಆಗ ನೆರೆಹೊರೆಯವರು, ಅವನು ಭಿಕ್ಷೆಗಾರನಾಗಿದ್ದುದನ್ನು ಮೊದಲು ನೋಡಿದವರು, ಇವನು ಕೂತಿದ ಭಿಕ್ಷಕನಲ್ಲವೇ ಅಂದರು. ಇನ್ನು ಕೆಲವರು, ಅವನಲ್ಲ, ಅವನ ಹಾಗೆಯೇ ಇದ್ದಾನೆ ಅಂದರು. ಅವನಾದರೂ, ನಾನೇ ಅವನು, ಯೇಸು ಎಂಬವನು ಇದ್ದಾನಲ್ಲ, ಅವನೇ ನನ್ನನ್ನು ಸ್ವಸ್ಥಗೊಳಿಸಿದನು ಎಂಬುದಾಗಿ ಕೂಗಿ ಹೇಳುತ್ತಿದ್ದನು. ಆಗ ಸುತ್ತಲಿದ್ದ ಜನರು ಇವನನ್ನು ಧರ್ಮನಾಯಕರುಗಳ ಬಳಿ ತಂದರು. ಯಾಕೆಂದರೆ ಯೇಸು ಅವನಿಗೆ ಕಣ್ಣು ಕೊಟ್ಟ ದಿನವು ವಿಶೇಷ ದಿನವಾಗಿತ್ತು. ಆ ದಿನ ಯಾರೂ ಯಾವ ಕೆಲಸವನ್ನು ಮಾಡಬಾರದಾಗಿತ್ತು. ಈ ಧರ್ಮನಾಯಕರು ಸಹ ಅವನಿಗೆ ಕಣ್ಣಿನ ದೃಷ್ಟಿ ಹೇಗೆ ಬಂದಿತ್ತೆಂದು ವಿಚಾರಿಸುತ್ತಿದ್ದರು. ಆ ಕುರುಡನು ಬಹಳ ಧೈರ್ಯದಿಂದ ಯೇಸುವು ದೇವರಿಂದ ಕಳಿಸಲ್ಪಟ್ಟವನಾದದ್ದರಿಂದ ತನ್ನ ಕಣ್ಣುಗಳನ್ನು ತೆರೆವೆಂತ ಮಾಡಿದನು ಎಂದು ಧೈರ್ಯದಿಂದ ಹೇಳಿದಾಗ ಅವರು ಅವನನ್ನು ದೇವಾಲಯದಿಂದ ಹೊರಗೆ ಹಾಕಿದರು. ಪ್ರಿಯರೇ, ಅವನನ್ನು ದೇವಾಲಯದಿಂದ ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡು ನಾನೇ ಲೋಕದ ರಕ್ಷಕನು ಎಂದು ಹೇಳಿದನು. ಆ ಕುರುಡನು ಕರ್ತನೇ ನಾನು ನಂಬುತ್ತೇನೆ ಎಂದು ಹೇಳಿ ಯೇಸುವನ್ನು ಆರಾಧಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ಇದುವರೆಗೆ ಯೇಸುವಿನ ಕರುಣೆಯ ಕುರಿತು ನಾನು ನಿಮಗೆ ಹೇಳುತ್ತಿದ್ದೆನು. ಯೇಸುವು ನಿನ್ನೆ ಇದ್ದಾಗೆ ಇಂದು ನಿರಂತರವೂ ಇರುವವನಾಗಿದ್ದಾನೆ. ಯೇಸುವು ಕರುಣೆಯಿಂದ ತುಂಬಿದವನಾಗಿ ನಿಮ್ಮನ್ನೂ ನನ್ನನ್ನೂ ಪ್ರೀತಿಸುವನಾಗಿದ್ದಾನೆ. ಯಾಕೆಂದರೆ ನಾವು ಆತನ ಸೃಷ್ಟಿಗಳು. ನಾನು ನಿಮಗೆ ಈಗ ತಿಳಿಸಿದ ಆ ವಿಷಯದಲ್ಲಿ ಜನರ ಪಾಪಗಳಿಂದ ರಕ್ಷಿಸುವ ಯೇಸು ತಾನೇ ಎಂದು ಆ ವ್ಯಕ್ತಿಗೆ ಪ್ರಕಟಿಸಿಕೊಂಡದ್ದನ್ನು ನೀವು ಗಮನಿಸಿರಬಹುದು. ಯೇಸು ಅದ್ಭುತಗಳನ್ನು ಮಾತ್ರ ಮಾಡದೆ ಜನರಿಗೆ ದೇವರ ಆಜ್ಞೆಗಳನ್ನೂ ಬೋಧಿಸಿದನು. ಆತನು ಎಲ್ಲರಿಗೆ ಮಾದರಿಯಾಗಿದ್ದನು. ಜನರಿಗೆ ಆತನು ಅಧಿಕಾರದಿಂದ ಬೋಧನೆ ಮಾಡುತ್ತಿದ್ದುದನ್ನು ಕಂಡ ಧರ್ಮನಾಯಕರು ಉತ್ತರವಿಲ್ಲದಂತಾದರು. ಹೆದರಬೇಡ್ರಿ, ನಿಮ್ಮ ತಲೆಯ ಕೂದಲನ್ನು ಸಹ ದೇವರು ಎಣಿಸಿಟ್ಟಿದ್ದಾನೆ ಎಂದು ಜನರಿಗೆ ಬೋಧಿಸುತ್ತಿದ್ದನು. ಗಮನಿಸಿ ಪ್ರಿಯರೇ, ದೇವರು ನಿಮ್ಮ ವಿಷಯದಲ್ಲಿ ಎಷ್ಟೊಂದು ಆಸಕ್ತಿಯುಳ್ಳವನಾಗಿದ್ದಾನೆ ಎಂಬುದು ನಿಮ್ಮ ಜ್ಞಾಪಕದಲ್ಲಿರಲಿ. ಯೇಸುವಿಗೆ ನಿಮ್ಮ ತಲೆಯ ಕೂದಲಿನ ಸಂಖ್ಯೆ ಸಹ ಗೊತ್ತು. ನಿಮ್ಮ ತಂದೆ ತಾಯಿಗಳಿಗೆ ಅದು ಗೊತ್ತಿರುವುದಿಲ್ಲ. ನಿಮ್ಮ ಪ್ರಾಣಾಧಾರಿಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಆತನು ಬೋಧಿಸಿದ್ದಾನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದೂ ಇಲ್ಲ, ಕೊಯ್ಯುವುದೂ ಇಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಆತನು ಮತ್ತೂ ಹೇಳಿದನು, ಚಿಂತೆ ಮಾಡಿ ಒಂದು ಮಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಹಾಗಾದರೆ ಚಿಂತಿಸುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದೂ ಇಲ್ಲ, ನೂಲುವುದೂ ಇಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೋಮೋನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಎಂದು ಹೇಳಿದನು. ಚಿಂತೆ ಮಾಡುವ ಜನರನ್ನು ಯೇಸು ಅಲ್ಪವಿಶ್ವಾಸಿಗಳೆಂದು ಕರೆದನು. ಪ್ರಿಯರೇ, ಯೇಸು ಇಂದೂ ಸಹ ಜೀವಿಸುತ್ತಿದ್ದಾನೆ. ಆತ ನಮ್ಮ ಪಾಪಗಳಿಗಾಗಿ ಸತ್ತನು, ಆದರೆ ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡನು. ಆತನು ಮತ್ತೆ ಪರಲೋಕಕ್ಕೆ ಹೋದನು. ಆತನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲು ಇಂದೂ ಸಹ ಜೀವಿಸುವನಾಗಿದ್ದಾನೆ. ನಿಮ್ಮನ್ನು ನನ್ನನ್ನು ರಕ್ಷಿಸೋದಕ್ಕೋಸ್ಕರ ದೇವರಾಗಿರುವ ಯೇಸು ಮಾನವನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ಪ್ರಸಂಗಿಸುತ್ತಿರುವ ಈ ಯೇಸುವನ್ನು ನೀವು ನಂಬುವುದಾದರೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ ಪ್ರಿಯರೇ. ಯಾಕೆಂದರೆ ಆತನು ನಿಮ್ಮನ್ನು ಕುರಿತು ಚಿಂತಿಸುವನಾಗಿದ್ದಾನೆ ಮತ್ತು ನಿಮ್ಮ ಕಣ್ಣೀರೆಲ್ಲವನ್ನು ಒರೆಸಿಬಿಡುತ್ತಾನೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ನಾವು ಹೇಳಿದ ಸಂಗತಿಗಳನ್ನೆಲ್ಲ ದಯಮಾಡಿ ಮರೆಯಬೇಡ್ರಿ ಪ್ರಿಯರೇ. ಇದನ್ನು ಕುರಿತು ಆಲೋಚಿಸಿ ನೋಡ್ರಿ. ಆತನೇ ಹೇಳಿದ್ದಾನೆ, ಚಿಂತಿಸಬೇಡ್ರಿ. ಆತ ನಿಮಗೆ ಆಹಾರವನ್ನು ಒದಗಿಸುತ್ತಾನೆ, ನಿಮಗೆ ಉಡುಪನ್ನು ಒದಗಿಸುತ್ತಾನೆ. ಆತನನ್ನು ನಂಬಿರಿ, ಯೇಸುವನ್ನು ನಂಬಿರಿ. ಯಾಕೆಂದರೆ ಆತನೇ ಲೋಕದ ರಕ್ಷಕನು. ಯೇಸು ನಿಮ್ಮನ್ನು ಕರೆಯುತ್ತಿದ್ದಾನೆ. ಆತನ ಆಹ್ವಾನ ಸ್ವೀಕರಿಸಲು ಸಿದ್ಧರಿರುವಿರಾ? ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಯೇಸುವನ್ನು ನೀವು ಸ್ವೀಕರಿಸಲು ಇಚ್ಛಿಸುವುದಾದರೆ ನನ್ನೊಂದಿಗೆ ಈಗಲೇ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣವೇ? ಯೇಸುವೇ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ದಯಮಾಡಿ ಸ್ವೀಕರಿಸಿ ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನೀನು ಇಷ್ಟಪಡುವಂತೆ ನನ್ನ ಜೀವಿತವನ್ನು ರೂಪಿಸು. ನಾನು ಸದಾಕಾಲ ನಿನ್ನ ಮಗುವಾಗಿ ಅಂಗೀಕರಿಸಲ್ಪಟ್ಟು ನಿನ್ನಿಂದ ನಡೆಸಲ್ಪಡಲು ಇಚ್ಛಿಸುತ್ತೇನೆ. ಇಂದಿನಿಂದ ನನ್ನ ಜೀವಮಾನದ ಎಲ್ಲ ಕಾರ್ಯಗಳಿಗೆ ನಿನ್ನನ್ನೇ ನಂಬುತ್ತೇನೆ ಮತ್ತು ನಿನ್ನನ್ನೇ ಆಧಾರ ಮಾಡಿಕೊಳ್ಳುತ್ತೇನೆ. ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಬೇಡಿಕೆಗಳಿರುವುದಾದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿರಿ ಅಥವಾ ಕರೆ ಮಾಡಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವ ಯೇಸು ರಾಜ ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವ ಯೇಸು ರಾಜ ಅತಿ ಸುಂದರ ನನ್ನ ಯೇಸುದೇವಾ ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವಾ ಯೇಸು ರಾಜ ಪ್ರೀತಿಯನೆಂದು ಅರಿಯದ ಜನಕ್ಕೆ ಪ್ರೀತಿಯ ತೋರಿಸಿ ಬಲಿಯಾದೆ
ಪ್ರೀತಿಯನೆಂದು ಅರಿಯದ ಜನಕ್ಕೆ ಪ್ರೀತಿಯ ತೋರಿಸಿ ಬಲಿಯಾದೆ
ಪ್ರೀತಿಯಲ್ಲಿ ನಿನ್ನ ಕಂಡೆನು ನಾನು ಪ್ರೀತಿಯ ಕಂಡೆನು ಶಿಲುಬೆಯಲ್ಲಿ ಪರಮೋನ್ನತ ಪರಿಪಾಲಕ ಪರಿಶುದ್ಧ ದೇವಾ ಯೇಸು ರಾಜ
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.